ஹரி ஓம் ஸ்ரீ குருப்யோ நம. அப்ரமம் மங்கரைத்தம் அஜடம் விமலம் சதா ஆனந்த தீர்த்தமத்லம் பஜேதாபத்ரயாபகம் நித்யா சித்தாந்த துத்வாந்த வித்வம்ஷ்ணசக்ஷ்ணஹ ஜெய்தீர்த்தாகத நிர்பாசதாம் நோஹுதம்பரே அத்தி கல்பித கல்போயம் பிரத்யத்தி கதகேசரி வியாச தீர்த்த குருர்பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஹைக்ரீபதாஸ்ரயான் பூஜ்ய ராகவேந்திராய சத்யதர்மரதாய ச பததாம் கல்பவருஷாய நமதாம் காமதேனவே துர்வாதி த்வாந்த்ரவையே வைஷ்ணவேந்தீவரேந்தவே ஸ்ரீராகவேந்திர குருவே நமோ அத்யந்தயாளவே ஆபாதமௌலி பர்யந்தம் குருநாமாக்ருதிம் ஸ்மரேத் தேன விக்னாஹ ப்ரணஷ்யந்தி சித்யந்த மனோரதாஹ. ஹரி ஓம் ஸ்ரீ குருப்யோ நம. ನಾವು ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ ಜಸ್ಟು ಶುರು ಮಾಡಿದ್ದೀವಿ. ಅಲ್ಲಿ ನಮಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದಂತಹ ಒಂದು ಕೆಲವು ಮಾತುಗಳನ್ನು ನೋಡಿದ್ದೀವಿ. ನಾನು ಈ ವಿಷಯವನ್ನು ಗೀತೆಯಲ್ಲಿ ಹೇಳಿದ ಈ ಅಂಶಗಳನ್ನೇ ಸೂರ್ಯನಿಗೆ ಉಪದೇಶ ಮಾಡಿದ್ದೀನಿ ಇತ್ಯಾದಿಯಾಗಿ ಶ್ರೀಕೃಷ್ಣ ಹೇಳ್ತಾನೆ. ಇದಕ್ಕೆ ಮುಂಚೆ ಈ ಅಧ್ಯಾಯಗಳಿಗೆ ಏನು 4ನೇ ಅಧ್ಯಾಯದ ಸಾರ ಏನು, 3ನೇ ಅಧ್ಯಾಯದ ಸಾರ ಏನು, ಈ ಅಧ್ಯಾಯಗಳಲ್ಲಿ ಏನು ಬರುತ್ತೆ, 2ನೇ ಅಧ್ಯಾಯದಲ್ಲಿ ಏನು ಬರುತ್ತೆ, ಸೊ ಅಷ್ಟೇ ಅಲ್ಲದೆ ಈ ಅಧ್ಯಾಯಗಳಿಗೆ ಹೆಸರನ್ನು ನೋಡ್ತೀವಿ. ಕೆಲವು ಜನ ಏನ್ರಿ ಹೆಸರೆಲ್ಲ ಮೂಲ ಮಹಾಭಾರತದಲ್ಲಿ ಹಾಕಿಲ್ಲ, ನಾವು ಈ ಹೆಸರುಗಳನ್ನು ಯಾಕೆ ಹೇಳಬೇಕು ಅಧ್ಯಾಯಗಳಿಗೆ ಅಂತೇಳಿ. ಆದರೆ ಹೆಸರುಗಳು ಹೇಳಿದ ಮೂಲಕವಾಗಿ ಏನು ಅಷ್ಟೇ, ಯಾಕಂದ್ರೆ ಈ ಹೆಸರುಗಳ ಮೂಲಕವಾಗಿ ಈ ಅಧ್ಯಾಯಗಳಲ್ಲಿರುವ ಸಾರ ಒಂದು ಒಂದು ಅಂಶ ಏನು ಅನ್ನೋದು ಗೊತ್ತಾಗುತ್ತೆ. ಉದಾಹರಣೆಗೆ 2ನೇ ಅಧ್ಯಾಯಕ್ಕೆ ಸಾಂಖ್ಯಯೋಗ ಅಂತ ಕರೀತಾರೆ. ಸಾಂಖ್ಯಯೋಗ ಸಮ್ಯಕ್ಖ್ಯಾತಿ, ಅದಕ್ಕೆ ಸಂಖ್ಯಾ ಶಬ್ದ ಆ ಅಧ್ಯಾಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆ ಸಾಂಖ್ಯದ ವಿಷಯವನ್ನು ಶ್ರೀಕೃಷ್ಣ ಪರಮಾತ್ಮ ವಿವರಣೆ ಮಾಡಿದ್ರೆ ಹೇಳಿದ್ದಾನೆ. ಸಮ್ಯಕ್ಖ್ಯಾತಿ ಜ್ಞಾನ ಅಂದ್ರೆ ಎಲ್ಲ ಈ ಕರ್ಮ ಜ್ಞಾನ ಎಲ್ಲ ಎಲ್ಲ ಹೋ ಎಂಟೈರ್ ಗೀತದ ಒಂದು ಸಾರಾಂಶವೇ 2ನೇ ಅಧ್ಯಾಯದಲ್ಲಿದೆ. ಆ ಕಾರಣದಿಂದ 2ನೇ ಅಧ್ಯಾಯಕ್ಕೆ ಸಾಂಖ್ಯಯೋಗ ಅನ್ನೋದು ಬಹಳ ಅನ್ವರ್ಥಕವಾದಂತಹ ಹೆಸರಾಗಿದೆ. ಅದೇ ವಿಧವಾಗಿ 3ನೇ ಅಧ್ಯಾಯಕ್ಕೆ ಕರ್ಮಯೋಗ ಅಂತ ಕರೀತಾರೆ. ಕರ್ಮಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. 4ನೇ ಅಧ್ಯಾಯಕ್ಕೆ ಜ್ಞಾನಯೋಗ ಅದನ್ನು ಮತ್ತು ಆ ಕರ್ಮಗಳಲ್ಲಿ ಆ ಕರ್ಮಗಳ ಬಗ್ಗೆ ಅಲ್ಲಿ ಹೇಳಿದ ವಿಷಯದ ಆ ಕರ್ಮಗಳ ಬಗ್ಗೆ ಜ್ಞಾನವನ್ನು ತಿಳಿಸಿಕೊಡ್ತಾರೆ. ಸೊ ಆ ಕಾರಣದಿಂದ 2ನೇ ಅಧ್ಯಾಯದ ಒಂದು ವಿಸ್ತಾರವೇ 2ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೋ ಅದರ ವಿಸ್ತಾರ ಮಿಕ್ಕ ಎಲ್ಲ ಅಧ್ಯಾಯಗಳಲ್ಲಿ ಬಂದಿದೆ. ಅದೇ ವಿಧವಾಗಿ 3ನೇ ಅಧ್ಯಾಯದಲ್ಲಿ ಹೇಳಿದ ಕೆಲವು ಅಂಶಗಳ ವಿಸ್ತಾರ ಮತ್ತು 4ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ ಈ 4ನೇ ಅಧ್ಯಾಯದ ಈ ಶ್ಲೋಕದ ಒಂದು ಗೀತಾವಿವೃತಿಯಲ್ಲಿ ರಾಯರು ನಮಗೆ ಈ 3ನೇ ಅಧ್ಯಾಯದಲ್ಲಿ ಬರುವ ಅಂಶಗಳೇನಿದೆ ಅನ್ನುವ ಒಂದು ಸಾರಾಂಶವನ್ನೇ ನಮಗೆ ಸಂಕ್ಷೇಪವಾಗಿ ಹೇಳ್ತಾರೆ. ಸೊ ಗೀತಾವೃತಿಯ ಮೂಲಕವಾಗಿ ನಮಗೆ ಅದು ಏನು 3ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ, 4ನೇ ಅಧ್ಯಾಯದಲ್ಲಿ ಏನ್ ಹೇಳಕ್ಕೆ ಹೋಗ್ತಾರೆ ಅನ್ನೋದನ್ನು ಗೀತಾವೃತಿಯಲ್ಲಿ ರಾಯರು ನಮಗೆ ತಿಳಿಸಿಕೊಡ್ತಾರೆ. ಈ 4ನೇ ಅಧ್ಯಾಯಕ್ಕೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ವಿಷಯ, ಇಮಂ ವಿವಶ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಅಬ್ರವೀತ್ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಮಂ ಈ ವಿಷಯವನ್ನು ಅಂದ್ರೆ ಈ ನಾಶರಹಿತವಾದಂತಹ ಮೋಕ್ಷ ಫಲಕ್ಕೆ ಬೇಕಾದ ಜ್ಞಾನ ಯೋಗದ ಒಂದು ಈ ಸಾರಾಂಶವನ್ನು ಯಾವ್ದು ಹೇಳಿದ್ದೇನೋ ಇದನ್ನು ನಾನು ವಿವಸ್ವಾನ್ ಅಂದ್ರೆ ಸೂರ್ಯ, ವಿವಸ್ವತೆ ಸೂರ್ಯನಿಗೆ ಈ ಯೋಗಂ ಈ ಇಮಂ ಯೋಗಂ ಈ ಯೋಗವನ್ನು ಈ ಜ್ಞಾನವನ್ನು ಜ್ಞಾನೋಪಾಯವನ್ನು ಪ್ರೋಕ್ತವಾನ್ ತಿಳಿಸಿಕೊಟ್ಟಿದ್ದೀನಿ. ಅಹಂ ನಾನು ಅವ್ಯಯಂ ಅಂತ ಹೇಳಿದ್ದಾರೆ. ಅವ್ಯಯಂ ಅಂದ್ರೆ ಏನು, ಅವ್ಯಯಂ ಅನ್ನುವ ಶಬ್ದಕ್ಕೆ ವ್ಯಯವಿಲ್ಲದ್ದು ನಾಶವಿಲ್ಲದ್ದು ಅಂತ ಅರ್ಥ. ಅವ್ಯಯವಾದನ್ನು ಇದನ್ನು ಅವ್ಯಯ ಅಂತ ಯಾಕೆ ಕರೆದಿದ್ದಾರೆ, ಯಾವುದು ಈ ಅವ್ಯಯ ಅಂತ ಹೇಳಿದರೆ ಇಲ್ಲಿ ಅವ್ಯಯ ಅಂದ್ರೆ ಒಂದು ನಾಶವಿಲ್ಲದ್ದು ಇಲ್ಲ ಕ್ಷೀಣವಾಗದೇ ಇರುವಂತಹದ್ದು ಮೋಕ್ಷಕ್ಕೆ ಅವ್ಯಯ ಅಂತ ಹೇಳ್ತಾರೆ. ಆ ಮೋಕ್ಷಕ್ಕೆ ಸಾಧನವಾದಂತಹ ನಿವೃತ್ತ ಕರ್ಮ ಯಾವುದಿದೋ ಅದು ಕೂಡ ಅವ್ಯಯ. ಅದಕ್ಕೆ ಇಲ್ಲಿ ಅವ್ಯಯ ಅಂದ್ರೆ ನಿವೃತ್ತ ಕರ್ಮದ ಬಗ್ಗೆ ಇರುವ ವಿಷಯ ಸಾರಾಂಶ. ನಿವೃತ್ತ ಕರ್ಮ ಅಂದ್ರೆ ನಿಷ್ಕಾಮ ಕರ್ಮ ಅಂದ್ರೆ ಒಂದೇ, ಮೂಲತಃ ಸಟಲ್ ಡಿಫರೆನ್ಸ್ ಇದೆ, ಒಂದು ಸ್ಮಾಲ್ ಡಿಫರೆನ್ಸ್ ಇದೆ. ನಿಷ್ಕಾಮ ಕರ್ಮ ಅಂತ ಹೇಳಿದರೆ ಯಾವ ಅಪೇಕ್ಷೆ ಇಲ್ಲದೆ ಕರ್ಮ ಫಲದ ಅಪೇಕ್ಷೆ ಇಲ್ಲದೆ ಮಾಡುವ ಕರ್ಮ ನಿಷ್ಕಾಮ ಕರ್ಮ. ಆ ನಿಷ್ಕಾಮ ಕರ್ಮವನ್ನು ಜ್ಞಾನಪೂರ್ವಕವಾಗಿ ಮಾಡಿದರೆ ಅದೇ ನಿವೃತ್ತ ಕರ್ಮವಾಗುತ್ತೆ. ಸೊ ನಿವೃತ್ತ ಕರ್ಮ ಅಂದ್ರೆ ನಿಷ್ಕಾಮ ಕರ್ಮ ವಿತ್ ಜ್ಞಾನ. ಸೊ ಬಟ್ ಜ್ಞಾನ ಇಲ್ಲದೆ ಯಾಕೆ ಇಂತಹ ನಿಷ್ಕಾಮ ಕರ್ಮ ನಿವೃತ್ತ ಕಾಮಗಳನ್ನು ಮಾಡಬೇಕಂತ ಹೇಳಿದ್ರೆ ಅವರಿಗೆ ಜ್ಞಾನವೇ ಇರಬೇಕು. ಜ್ಞಾನವಿಲ್ಲದೆ ನಿಷ್ಕಾಮ ಕರ್ಮ ಮಾಡುವುದು ಎಲ್ಲಿಂದ ಬಂತು, ನಿಷ್ಕಾಮ ಕರ್ಮ ಜ್ಞಾನವಿದ್ದವನೇ ಮಾಡ್ತಾನೆ ಅಂತ ನಮಗೆ ಸಂಶಯ ಬರಬಹುದು. ಆದ್ರೆ ಏನೋ ಒಂದು ಏನು ತಿಳಿಯದೆ ರಿಫ್ಲೆಕ್ಸ್ ಇಂದರೂ ಯಾರಾದರೂ ಒಂದು ನಿಷ್ಕಾಮ ಕರ್ಮ ಮಾಡಬಹುದು. ಸೊ ಅದು ನಮಗೆ ಮುಖ್ಯವಾದದ್ದಲ್ಲ. ಅದಕ್ಕೆ ಇಂಟರ್ಚೇಂಜಬಲ್ ಆಗಿ ನಿವೃತ್ತ ಕರ್ಮ ನಿಷ್ಕಾಮ ಕರ್ಮ ಅನ್ನುವ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಬಟ್ ಬೈ ಡೆಫಿನಿಷನ್ ಏನಂತ ಹೇಳಿದ್ರೆ ನಿಷ್ಕಾಮ ಕರ್ಮ ಫಲದ ಅಪೇಕ್ಷೆ ಇಲ್ಲದೆ ಮಾಡುವುದು ನಿಷ್ಕಾಮ ಕರ್ಮ. ಆ ನಿಷ್ಕಾಮ ಕರ್ಮವನ್ನು ಜ್ಞಾನಪೂರ್ವಕವಾಗಿ ಮಾಡಿದ್ರೆ ಅದೇ ನಿವೃತ್ತ ಕರ್ಮ ಅಂತ ಕರೆಯಲ್ಪಡುತ್ತೆ. ಸೊ ಈ ವಿಧವಾಗಿ ನಿವೃತ್ತ ಕರ್ಮ ಅವ್ಯಯವಾದ ಮೋಕ್ಷಕ್ಕೆ ಸಾಧನವಾದ ಕಾರಣದಿಂದ ಈ ನಿವೃತ್ತ ಕರ್ಮಕ್ಕೆ ಕೂಡ ಅವ್ಯಯ ಅಂತ ಕರಗುವಂತಹ ಒಂದು ಪ್ರಸಂಗ ಬಂದಿದೆ. ಸೊ ಈ ನಿವೃತ್ತ ಕರ್ಮ ಯೋಗಂ, ಈ ನಿವೃತ್ತ ಕರ್ಮದ ಬಗ್ಗೆ ಇರುವ ಜ್ಞಾನವನ್ನು, ಜ್ಞಾನೋಪಾಯವನ್ನು ತಿಳಿಸಿಕೊಡ್ತಾ ಇದ್ದೀನಿ ಅಂತೇಳಿ ಈ ಅವ್ಯಯವನ್ನು ಹೇಳ್ತಾ ಇದ್ದಾನೆ. ಇದನ್ನು ನಾನು ಸೂರ್ಯನಿಗೆ ಉಪದೇಶ ಮಾಡಿದ್ದೀನಿ. ಸೂರ್ಯ ತನ್ನ ಮಗನಾದ ವೈವಸ್ವತ ಮನು, ವಿವಸ್ವಾನ್ ಮಗು ಮಗ ವೈವಸ್ವತ, ಅದಕ್ಕೆ ವೈವಸ್ವತ ಮನುವಿಗೆ ಮನು ಅಂತ ಹೇಳಿ ಸಂಕ್ಷೇಪವಾಗಿ ಹೇಳಿದ್ದ. ಅಂದ್ರೆ ಮನು ಅಂದ್ರೆ ಯಾವ ಮನುವು ಅಂತ ಹೇಳಿದ್ರೆ ವೈವಸ್ವತ ಮನುವು. ಸೂರ್ಯ ತನ್ನ ಮಗನಾದ ವೈವಸ್ವತ ಮನುವಿಗೆ ಅದನ್ನು ಉಪದೇಶ ಮಾಡಿದ್ದಾನೆ. ವೈವಸ್ವತ ಮನುವು ತನ್ನ ಮಗನಾದಂತಹ ಇಕ್ಷ್ವಾಕುನಿಗೆ ಉಪದೇಶ ಮಾಡಿದ್ದಾನೆ. ಅದಕ್ಕೆ ಪ್ರಾಹ ಮನು ಇಕ್ಷ್ವಾಕವೇ ಅಬ್ರವೀತ್, ತನ್ನ ಮಗನಾದ ಇಕ್ಷ್ವಾಕುವಿಗೆ ಈ ವೈವಸ್ವತವನ್ನು ಉಪದೇಶ ಮಾಡಿದ್ದಾನೆ. ಅದನ್ನೇ ನಾನು ಈಗ ಮತ್ತು ತಿರುಗಿ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅದರ ಒಂದು ಉಪೋದ್ಘಾತ ರೂಪಕವಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಗೀತಾವಿರುತಿಯಲ್ಲಿ ರಾಯರು ಹೇಳ್ತಾರೆ ಇದು ಹೇಗೆ ಏನು ಹೇಗೆ ಹೊರಟಿದೆ ಅಂತ ಹೇಳಿ. ಪೂರ್ವಾಧ್ಯಾಯೇ ನೇತಂ ಕುರುಕರ್ಮತ್ವಂ ಇತ್ಯಾದಿನ, ಅಲ್ಲಿ ಮೂರನೇ ಅಧ್ಯಾಯದಲ್ಲಿ ಎಂಟನೇ ಶ್ಲೋಕದಲ್ಲಿ ಹೇಳ್ತಾರೆ ನೇತಂ ಕುರುಕರ್ಮತ್ವಂ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾನೆ. ಅಲ್ಲಿ ನಿಯತಂ ಕುರು ಕರ್ಮತ್ವಂ ಇತ್ಯಾದಿನ ಕಿಂಚಿತ್ ವಿವೃತಸ್ಯ ನಿವೃತ್ತ ಕರ್ಮಣಃ ತಥಾ ಯೋ ಬುದ್ಧೇಹೆ ಪರತಸ್ತು ಸಹ ಇತ್ಯಾದಿನ ತಾರತಮ್ಯ ಅಂತಗತ್ವೇನ ಉಕ್ತ ವಿಷ್ಣೋಃ ತತ್ ಜ್ಞಾನಸ್ಯ ಚ ವಿಸ್ತರೇನ ನಿರೂಪಣಂ ಅತ್ರ ಅಧ್ಯಾಯೇ ಕ್ರಿಯತೆ. ಈ ಅಧ್ಯಾಯದಲ್ಲಿ ಏನು ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ? ಇಲ್ಲಿ ವಿಸ್ತಾರ ಮಾಡ್ತಾ ಇದ್ದಾನೆ. ಯಾವುದನ್ನು ವಿಸ್ತಾರ ಮಾಡ್ತಾ ಇದ್ದಾನೆ? ನಿಯತಂ ಕುರುಕರ್ಮತ್ವಂ ಇತ್ಯಾದಿನ ಮೂರನೇ ಅಧ್ಯಾಯದಲ್ಲಿ ಎಂಟನೇ ಶ್ಲೋಕವನ್ನು ಹಿಡಿಕೊಂಡು ಅಲ್ಲಿ ನಿವೃತ್ತ ಕರ್ಮದ ಬಗ್ಗೆ, ನಿವೃತ್ತ ಕರ್ಮ ಅಂದ್ರೆ ಏನು ಅನ್ನೋದನ್ನು ಅಲ್ಲಿ ಆ ಶ್ಲೋಕದಿಂದ ನಮಗೆ ತಿಳಿಸಿದಂತಹ ವಿಷಯವನ್ನು ಇಲ್ಲಿ ಮತ್ತು ಆ ನಿವೃತ್ತ ಕರ್ಮದ ಒಂದು ವಿಸ್ತಾರ, ಅಲ್ಲಿ ಸಂಕ್ಷೇಪವಾಗಿ ಮೂರನೇ ಅಧ್ಯಾಯದಲ್ಲಿ ಹೇಳಿದ ನಿವೃತ್ತ ಕರ್ಮದ ಅಂಶದ ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಯೋ ಬುದ್ಧೇಹೇ ಪರತಸ್ತಃ ಅಂತೇಳಿ ನಾವು ನೋಡಿದ್ದೀವಿ ಮೂರನೇ ಅಧ್ಯಾಯದಲ್ಲಿ 42ನೇ ಸುಕುನೇಗೆ ಬರುವಾಗ ನಾವು ನೋಡಿದ್ದೀವಿ. ಅಲ್ಲಿ ತಾರತಮ್ಯ ನಮಗೆ ಸಂಕ್ಷೇಪವಾಗಿ ಅಂದ್ರೆ ಒಂದು ಡೈರೆಕ್ಟ್ ಆಗಿಲ್ಲದೆ ಇದ್ರು ಕೂಡ ಇಂಡೈರೆಕ್ಟ್ ಆಗಿ ತಾರತಮ್ಯದ ಅಂಶ ಬಂದಿದೆ. ಅಲ್ಲಿ ನಮಗೆ ವಿಷ್ಣು ಸರ್ವೋತ್ತಮನಾಗಿದ್ದಾನೆ, ಯೋ ಬುದ್ಧೇಹೇ ಪರತಸ್ತಃ, ಬುದ್ಧಿ ತತ್ವಕ್ಕಿಂತ ಸರ್ವೋತ್ತಪರನಾದಂತಹ ಶ್ರೇಷ್ಠನಾದ ಅಂತಹ ಪರಮಾತ್ಮ ವಿಷ್ಣು ಅಂತ ಹೇಳಿ ಸಹ ಆ ಪರಮಾತ್ಮನು ಬುದ್ಧಿ ತತ್ವಕ್ಕಂತಹ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿ ಬುದ್ಧಿ ತತ್ವಕ್ಕಿಂತಲೂ ಮಹತ್ತತ್ವ, ಮಹತ್ತತ್ವಕ್ಕಿಂತಲೂ ಅವ್ಯಯತತ್ವ, ಅದಕ್ಕಿಂತಲೂ ಶ್ರೇಷ್ಠನಾದಂತಹ ಪರಮಾತ್ಮ ಅಂತ ಹೇಳಿ ಅಲ್ಲಿ ನಾವು ಸಂಕ್ಷೇಪವಾಗಿ ಹೇಳಿದ್ದೀವಿ. ಇಲ್ಲಿ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅದೆಲ್ಲ ನಾವು ನೋಡಿದ್ದೆ ಮೂರನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಿ. ಅದನ್ನು ಇಲ್ಲಿ ಸಂಕ್ಷೇಪವಾಗಿ ಅಲ್ಲಿ ಹೇಳಿದ ಅಂಶಗಳನ್ನು ಇಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಮತ್ತು ನಾವು ನೋಡಿದ್ದನ್ನೇ ಜಸ್ಟ್ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ಆದ ಕಾರಣದಿಂದ ದೇರ್ ಇಸ್ ನೋ ನೀಡ್ ಟು ಗೋ ಇನ್ ಟು ಮೋರ್ ಡೀಟೇಲ್ಸ್ ಆಫ್ ದಟ್. ಅಲ್ಲಿ ನಾವು ಬುದ್ಧಿತತ್ವಕ್ಕಿಂತ ಸರ್ವೋತ್ತಮನಾದ ಆ ಪರಮಾತ್ಮನ ಬಗ್ಗೆ ನಾವು ತಾರತಮ್ಯ ರೂಪಕವಾಗಿ ಸ್ವಲ್ಪ ಸಂಕ್ಷೇಪವಾಗಿ ತಿಳಿದ ವಿಷಯವನ್ನು ನಾವು ಏನ್ ಮಾಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ನಾವು ಈ ಅಧ್ಯಾಯದಲ್ಲಿ ಇನ್ನು ವಿಸ್ತಾರವಾಗಿ ನೋಡ್ತಾ ಇದ್ದೀವಿ. ಯೋ ಬುದ್ಧೇಹೇ ಪರತಸ್ತು ಸಹ ಇತ್ಯಾದಿನ ತಾರತಮ್ಯ ಅಂತಗತ್ವೇನ ಉಕ್ತ ವಿಷ್ಣೋಹೋ ತಜ್ಞಾನಸ್ಯ ಚ ವಿಸ್ತರೇಣ ನಿರೂಪಣಂ ಅತ್ರ ಅಧ್ಯಾಯ ಕ್ರಿಯತೆ. ಇಲ್ಲಿ ವಿಷ್ಣುವಿನ ಆ ಸರ್ವೋತ್ತಮತ್ವದ ಜ್ಞಾನದ ವಿಸ್ತಾರವನ್ನು ನಿರೂಪಣೆ ಮಾಡ್ತಾ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಏವಂ ಜ್ಞಾತ್ವ ಕೃತಂ ಕರ್ಮ. ಇಲ್ಲಿ 4ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ ಏನು ಏವಂ ಜ್ಞಾತ್ವ ಕೃತಂ ಕರ್ಮ ಅಂತ ಹೇಳಿ ಇನ್ ಮುಂಚೆ ಬರುತ್ತೆ. ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇಲ್ಲಿ ನಾವು 4ನೇ ಅಧ್ಯಾಯದ ಮೊದಲನೇಲಿದ್ದೀವಿ, ಫಸ್ಟ್ ಸೆಕೆಂಡ್ ಥರ್ಡ್ ಶ್ಲೋಕಗಳಲ್ಲಿದ್ದೀವಿ. ಅದು 15ನೇ ಶ್ಲೋಕಕ್ಕೆ ಹೋದಾಗ ಅಲ್ಲಿ ನಮಗೆ ಬುದ್ಧೇಹೇ ಪರಸ್ಯ ವಿಷ್ಣೋಹೋ ಮಹಾತ್ಮ್ಯೋಚಿತೆ ಅಂತ ಹೇಳಿ ಆ ವಿಷ್ಣುವಿನ ಮಹಾತ್ಮ್ಯವನ್ನು ನಾವು ಇಲ್ಲಿ ತಿಳ್ಕೊಳ್ತೀವಿ. ಅದರಲ್ಲಿ ಹೇಳ್ತಾ ಇದ್ದಾರೆ ಶ್ರೇಯಾನ್ ದ್ರವ್ಯ ಮಯಾತ್ ಯಜ್ಞಾತ್ ಇತ್ಯತಃ ಪೂರ್ವೇನ ನಿವೃತ್ತಸ್ಯ ಕರ್ಮಣ ಅನ್ಯಸ್ಯಾತ್ ಭೇದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇತ್ಯತಃ ಪೂರ್ವೇಣ ನಿವೃತ್ತಸ್ಯ ಕರ್ಮಣ ಅನ್ಯಸ್ಯಾತ್ ಭೇದ ಅಂದ್ರೆ ನಿವೃತ್ತ ಕರ್ಮಕ್ಕೆ ಮಿಕ್ಕ ಕರ್ಮಗಳಿಗೆ ಇರುವ ಭೇದ. ಕರ್ಮಗಳನ್ನುವುದು ಅನೇಕ ವಿಧವಾದ ಕರ್ಮಗಳಿವೆ. ಅನೇಕ ವಿಧವಾದ ಕರ್ಮಗಳಲ್ಲಿ ನಮಗೆ ಮೋಕ್ಷಕ್ಕೆ ಸಾಧನವಾದದ್ದು ನಿಷ್ಕಾಮ ಕರ್ಮ ಇಲ್ಲ ನಿವೃತ್ತ ಕರ್ಮ. ಈ ನಿಷ್ಕಾಮ ಕರ್ಮ ನಿವೃತ್ತ ಕರ್ಮ ಯಾವುದಿದೋ ಅದು ನಮಗೆ ಮಿಕ್ಕ ಕರ್ಮಗಳಿಗೆ ಅದಕ್ಕೆ ಇರುವ ಭೇದ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಿವೃತ್ತ ಕರ್ಮ ಅಂಡ್ ದ ರೆಸ್ಟ್ ಆಫ್ ದ ಕರ್ಮಸ್ ಅನ್ನೋದನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಿವೃತ್ತ ಕರ್ಮಗಳಲ್ಲಿರುವಂತಹ ಪ್ರಭೇದಗಳು ಅಂದ್ರೆ ದ ವೇರಿಯಸ್ ಕೈಂಡ್ಸ್ ಆಫ್ ನಿವೃತ್ತ ಕರ್ಮ ಅಂದ್ರೆ ನಿಷ್ಕಾಮವಾಗಿ ಭಗವಂತನ ಒಂದು ಸನ್ನಿಧಾನ ಭಗವಂತನ ಒಂದು ಆ ಸಾಂಗತ್ಯ ಬೇಕು, ಮೋಕ್ಷ ಬೇಕು ಅಂತ ಕೇವಲ ಅದರ ಅಪೇಕ್ಷೆಯಿಂದಲೇ ಮಾಡುವಂತಹ ಜ್ಞಾನಪೂರ್ವಕವಾಗಿ ಮಾಡುವಂತಹ ಕರ್ಮಗಳು ನಿವೃತ್ತ ಕರ್ಮಗಳು. ಆ ನಿವೃತ್ತ ಕರ್ಮಗಳಲ್ಲಿ ಎಂತಹ ನಿವೃತ್ತ ಕರ್ಮಗಳಿವೆ, ವಾಟ್ ಕೈಂಡ್ಸ್ ಆಫ್ ನಿವೃತ್ತ ಕರ್ಮಸ್ ಆರ್ ದೇರ್ ಅಂತ ಹೇಳಿದರೆ ಅದರ ವಿಸ್ತಾರ ಕೂಡ ಈ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಅಂದ್ರೆ ಉದಾಹರಣೆಗೆ ಉಪಾಸನ, ಪರಮಾತ್ಮನ ಉಪಾಸನೆ ಒಂದು ನಿವೃತ್ತ ಕರ್ಮ. ಪರಮಾತ್ಮನ ಉಪಾಸನೆ ಯಾಕೆ ಮಾಡ್ತೀರಿ ಅಂತ ಹೇಳಿದರೆ, ನಿಜವಾಗಿ ಪರಮಾತ್ಮನ ಉಪಾಸನೆ ಯಾವ ಅಪೇಕ್ಷೆ ಇಲ್ಲದೆ ಮಾಡುವವನು ಮೋಕ್ಷದ ಅಭಿಲಾಷೆ. ಮೋಕ್ಷ ಅಂದ್ರೆ ಏನು? ಮೋಕ್ಷದ ಅಭಿಲಾಷೆ ಅದು ನಿಷ್ಕಾಮ ಕರ್ಮದಂತಲೇ ಕೌಂಟ್ ಆಗುತ್ತೆ. ಈ ಒಂದು ಇಟ್ ಈಸ್ ಎ ಕಾಮನೆ, ಮೋಕ್ಷ ಬೇಕು ಅನ್ನುವ ಆಶೆ ಇದ್ದರೂ ಭಗವಂತ ಬೇಕು ಮೋಕ್ಷ ಬೇಕು ಅಂತ ಬಯಸಿದರೆ ಅದು ತಪ್ಪಿಲ್ಲ, ಅದು ನಿಷ್ಕಾಮ ಕರ್ಮದಂತೆ ಕೌಂಟ್ ಆಗತ್ತೆ. ದ ಡಿಸೈರ್ ಟು ಆಬ್ಟೈನ್ ಪರಮಾತ್ಮ ಈಸ್ ಕೌಂಟೆಡ್ ಆಸ್ ನಿಷ್ಕಾಮ ಕರ್ಮ ಓನ್ಲಿ. ಆ ಕಾರಣದಿಂದ ನಿಷ್ಕಾಮ ಕರ್ಮ ನಿವೃತ್ತ ಕರ್ಮಗಳಂತಲೇ ಪರಿಗಣಿಸಲ್ಪಡುವಂತಹದ್ದಾಗಿದೆ ಉಪಾಸನೆ. ಅದೇ ವಿಧವಾಗಿ ಯಜ್ಞಾದಿ ಕರ್ಮಗಳು ಅಂದ್ರೆ ನಾವು ಒಂದು ಫಲ ಬೇಕು ಅಂತ ಮಾಡುವ ಯಜ್ಞಾದಿ ಕರ್ಮಗಳಲ್ಲ, ಫಲಾಪೇಕ್ಷೆ ಇಲ್ಲದೆ ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೀವಿ ಅಂತ ಮಾಡುವಂತಹ ಯಜ್ಞಾದಿಗಳು ಯಾವುದಿದೋ ಅವು ನಿವೃತ್ತ ಕರ್ಮಗಳೇ. ಅಷ್ಟೇ ಅಲ್ಲದೆ ಪಾಠ ಪ್ರವಚನಾದಿಗಳು ಇತ್ಯಾದಿಗಳು ಕೂಡ ಯಾವುದಾದ್ರೆ ಪರಮಾತ್ಮನ ಒಂದು ಸಂತೃಪ್ತಿಗಾಗಿ ಪರಮಾತ್ಮನಿಗಾಗಿ ಮಾಡ್ತಾ ಇದ್ದೀವಿ, ನನಗೇನು ಬೇಕಾಗಿಲ್ಲ ಅಂತ ಮಾಡುವ ಕರ್ಮಗಳೆಲ್ಲವೂ ಕೂಡ ನಿವೃತ್ತ ಕರ್ಮಗಳು. ಈ ವಿಧವಾಗಿ ನಿವೃತ್ತ ಕರ್ಮಗಳಲ್ಲಿರುವಂತಹ ವೇರಿಯಸ್ ಕೈಂಡ್ಸ್ ಆಫ್ ನಿವೃತ್ತ ಕರ್ಮ ಅದರ ಅಂಶಗಳು ಕೂಡ ಈ 4ನೇ ಅಧ್ಯಾಯದಲ್ಲಿ ನಮಗೆ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇದು ಹೇಳೋ ಸಂದರ್ಭದಲ್ಲಿ ಭಗವಂತನ ಮಹಾತ್ಮ್ಯ, ಜ್ಞಾನ ಮಹಾತ್ಮ್ಯವನ್ನು, ಆ ಭಗವಂತನ ಮಹಾತ್ಮ್ಯ, ಆ ಮಹಾತ್ಮ್ಯವನ್ನು ತಿಳಿಯುವಂತಹ ಜ್ಞಾನ, ಆ ಜ್ಞಾನವನ್ನು ತಿಳಿಯುವುದರ ಮೂಲಕವಾಗಿ ನಮಗೆ ಬರುವಂತಹ ಮಹಾತ್ಮ್ಯ ಯಾವುದಿದೋ ಇದನ್ನ ಇದರ ಉಕ್ತಿ ಕೂಡ, ಇದರ ಒಂದು ವಿಷಯ ವಿಸ್ತಾರ ಕೂಡ ನಮಗೆ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಅಷ್ಟೇ ಅಲ್ಲದೆ 3ನೇ ಅಧ್ಯಾಯದಲ್ಲಿ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಅಂತ ಹೇಳಿ 30ನೇ ಶ್ಲೋಕದಲ್ಲಿ, 3ನೇ ಅಧ್ಯಾಯದಲ್ಲಿ 30ನೇ ಶ್ಲೋಕದಲ್ಲಿ ಹೇಳುತ್ತಾರೆ. ಅಲ್ಲಿ ನಿವೃತ್ತ ಕರ್ಮ ಲಕ್ಷಣ ಜ್ಞಾನ ಉಪಾಯ ಅನುಷ್ಠಾನ ಅನನುಷ್ಠಾನಾಭ್ಯಾಮ್ ಏಮೇ ಮತಂ, ಅಂದ್ರೆ ನಾವು ನಿವೃತ್ತ ಕರ್ಮ ಯಾವುದಿದೋ ಅದರ ಆ ಜ್ಞಾನವನ್ನು ನಾವು ಅನುಷ್ಠಾನ ಮಾಡಿದರೆ ಎಷ್ಟು ಒಳ್ಳೇದಾಗತ್ತೆ, ಅನುಷ್ಠಾನ ಮಾಡದೇ ಇದ್ದರೆ ಎಷ್ಟು ಕೆಟ್ಟದಾಗತ್ತೆ, ಏನೇನು ಅವಾಂತರಗಳು ಬರುತ್ತೆ ಮಾಡದೇ ಇದ್ದರೆ, ಮಾಡಿದರೆ ಏನೇನು ಲಾಭ ಬರುತ್ತೆ, ಏನೇನು ಪ್ರಯೋಜನಗಳಿದೆ ಅಂಥೇಳಿ ಅಲ್ಲಿ ನಮಗೆ ತಿಳಿಸಿದ್ದಾರೆ. ಅದನ್ನು ಮತ್ತು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದೆ. ಇತ್ಯಾದಿನ ಅರ್ಥ ಅನರ್ಥಯೋ ಉಕ್ತಿಯ ಅವಶ್ಯಂ ಅನುಷ್ಠೇಯಮಿತ್ಯುಕ್ತಂ, ಅದರಿಂದ ಬರುವ ಪ್ರಯೋಜನ, ಅದರಿಂದ ಮಾಡದೇ ಇದ್ರೆ ಬರುವ ನಷ್ಟ ಅದು ಹೇಳಿ ಅದನ್ನು ನಾವು ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಅದು ಪುನಃ ತದ್ ಅನುಷ್ಠಾನೇ ರುಚಿ ಉತ್ಪಾದನಾಯ, ಅದೇ ವಿಧವಾಗಿ ಅಲ್ಲಿ ಹೇಳಿದಂತಹ ಅನುಷ್ಠಾನ ಮಾಡಬೇಕು ಅಂತ ನಮಗೆ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಈ 4ನೇ ಅಧ್ಯಾಯ ಶುರು ಮಾಡುವಾಗಲೇ ಶ್ರೀಕೃಷ್ಣ ಪರಮಾತ್ಮ ಯಾಕೆ ನಾವಿಲ್ಲ, ಇದೆಲ್ಲ ಯಾಕೆ ಮಾಡಬೇಕು, ಸರಿ ಹೇಳಿದ್ದೀಯಪ್ಪ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡಿದ್ದಾನೆ, ಇದನ್ನು ನಾವು ಯಾಕೆ ಮಾಡಬೇಕು, ವೈ ಶುಡ್ ವಿ ಡೂ ಇಟ್ ಅಂತ ನಮಗೆ ಒಂದು ಸಂದೇಹ ಬಂದರೆ, ಸಂಶಯ ಬಂದರೆ, ಆ ಸಂಶಯ ಬೀಜಕ್ಕೆ ಸಮಾಧಾನವಾಗಿ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ರುಚಿ ಉತ್ಪಾದನೆ. ನಮಗೆ ಇದರಲ್ಲಿ ಒಂದು ರುಚಿ, ಅಭಿರುಚಿ, ಒಂದು ಇಂಟ್ರೆಸ್ಟ್, ಒಂದು ಡಿಸೈರ್, ಇದು ತಿಳ್ಕೊಳ್ಳುವುದರಲ್ಲಿ ನಮಗೆ ಒಂದು ರುಚಿಯನ್ನು ಹುಟ್ಟಿಸುವುದಕ್ಕಾಗಿ, ಒಂದು ಸ್ಟ್ರಾಂಗ್ ಡಿಸೈರ್ ಬರೋದಕ್ಕಾಗಿ ನಮಗೆ ರುಚಿ ಉತ್ಪಾದನಾಯ ಪೂರ್ವ ಅನುಷ್ಠಿತಶ್ಚ ಅಯಂ ಧರ್ಮ ಇತ್ಯಾ ಇಮಂ ಇತ್ಯಾದಿ ತ್ರಯೇನ. ಮೂರು ಶ್ಲೋಕಗಳಲ್ಲಿ, ಮೂರು ಶ್ಲೋಕಗಳು ಯಾವುದು? 4ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಇಮಂ ವ್ಯವಸ್ಥತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ಅನ್ನುವುದು ಒಂದು ಶ್ಲೋಕ. ಅದಾದ ಮೇಲೆ ಎರಡನೇ ಶ್ಲೋಕ ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜಶಯೋ ವಿದುಹು ಅನ್ನುವ ಎರಡನೇ ಶ್ಲೋಕ. ಅದಾದ ಮೇಲೆ ಮೂರನೇ ಶ್ಲೋಕ. ಮೂರನೇ ಶ್ಲೋಕ ಏನು? ಅಲ್ಲಿ ಸ ಏವಾಯಂ ಮಯಾ ತೇಜ್ಯ ಯೋಗ